ಎಲ್ಲಿ ಕಾಣ್ತೇವೆ ಗೊತ್ತೇನು? ವಂಶವೃಕ್ಷಗಳನ್ನು ಬರೀತಾರಲ್ಲ, ಹೇಗೆ ಬರೀತಾರೆ ಗೊತ್ತೇನು? ಕೆಳಗಿನಿಂದ ಮೇಲೆ ಬರೆಯೋದಿಲ್ಲ, ಮೇಲಿಂದ ಕೆಳಗೆ ಬರೀತಾರೆ. ಮೇಲೆ ಅವರು ಹೆಸರಾಕಿಬಿಟ್ಟು ಹೇಗೆ ಮುಂದೆ ಬ್ರಾಂಚಸ್ ಬಂತು ಶುರುವಾಗ್ತಾರೆ. ಆ ರೀತಿ ಬಂದಾಗ ಮೂರು ಜನ ಮಕ್ಕಳು ಮತ್ತು ಡೆವಲಪ್ ಆಯಿತು, ಅವ್ರಿಗೆ ಒಬ್ಬೊಬ್ಬರು ಮೂರು ಮೂರ ಮಕ್ಕಳು ಮತ್ತು ಬೆಳೀತಾ ಹೋಯ್ತು. ಹಾಗೆ ಸೂರ್ಯವಂಶದ, ಚಂದ್ರವಂಶದ, ಈ ರಾಜವಂಶಾವಳಿಯನ್ನು ಭಾಗವತ ಪುರಾಣ ಏನು ಕೊಡುತ್ತೆ, ಮಹಾಭಾರತ ಹರಿವಂಶಗಳೇನು ಕೊಡುತ್ತೆ, ಅದನ್ನೆಲ್ಲ ನಾವು ಪಟ್ಟಿ ಮಾಡ್ತಾ ಹೋದರೆ ದೊಡ್ಡ ವೃಕ್ಷ ಆಗಿಬಿಡುತ್ತವೆ. ಕರೆಕ್ಟಾಗಿ ಮೂಲ ಮೇಲಿರುತ್ತೆ, ಕೆಳ ರೆಂಬೆಗಳಿರುತ್ತೆ. ಅನಂತರದವರು ರೆಂಬೆಗಳು, ಮೊದಲಿನವರು ಮೂಲ, ಮೇಲಕ್ಕೆ ಹೋಗ್ತಾ ಹೋಗ್ತಾ ಬರಬೇಕು. ಸೊ ಮೊದಲು ಯಾರನ್ನ ಹಾಕಬೇಕಾಗಿದ್ರೆ ಊರ್ಧ್ವ ಮೂಲಂ, ದೇವರನ್ನು ಮೊದಲು ಸೇರಿಸಬೇಕು. ನಾರಾಯಣಿಂದ ಬ್ರಹ್ಮದೇವರ ಸೃಷ್ಟಿ, ಅವರಿಂದ ರುದ್ರಾದಿ ದೇವತೆಗಳ ಸೃಷ್ಟಿ, ಮತ್ತು ದಕ್ಷ ಪ್ರಜಾಪತಿ ಪ್ರಜಾಪತಿಗಳ ಸೃಷ್ಟಿ, ಅವರಿಂದ ಪ್ರಜಾವೃದ್ಧಿ. ಅದು ಬ್ರಹ್ಮದೇವರ ಒಬ್ಬ ಮಗಳು ಮಕ್ಕ ಪರೀಚಿ, ಅವರ ಮಕ್ಕಳೇ ಕಶ್ಯಪರು. ಕಶ್ಯಪರಿಗೆ ದ್ವಿತೀಯ ಅದಿತಿ ಮೊದಲಾದಂತಹ ಅನೇಕ ಪತ್ನಿಯರು, ದ್ವಿತೀಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ಆ ದೇವತೆಗಳು, ಧನುವಿನ ಮಕ್ಕಳು ದಾನವರು, ಸುರಸೆಯ ಮಕ್ಕಳು ಸರ್ಪಗಳು. ಹೀಗೆಲ್ಲ ನೋಡ್ತಾ ಹೋದರೆ ದೊಡ್ಡ ವಂಶವೃಷ್ಟೇ ಬೆಳೆದು ಬಿಡುತ್ತಾರೆ. ಮೇಲಕ್ಕೆ ಹೋಗ್ತಾ ಹೋಗ್ತಾ ಉಳಿಯೋದು ಪರಮಾತ್ಮ ಮೂಲನಾಗ್ತಾನೆ. ಅದು ಈ ನಮಗೆ ಅರ್ಥ ಆಗುತ್ತೆ. ಪರಮಾತ್ಮ ಮೂಲ ಅನ್ನೋದನ್ನು ಇವತ್ತು ವಂಶವೃಷ್ಟ ಬರೆಯೋದರಲ್ಲಿ ಹಾಗೆ ಉಳಿಸ್ಕೊಂಡು ಬಂದಿರೋದ್ರಿಂದ ಪರಮಾತ್ಮ ಹೀಗೆ ಕಾರಣ ಅಂತ ಅರ್ಥ. ಅಲ್ಲೊಂದು ಹೊಸ ವಿಷಯನೂ ಗೊತ್ತಾಗುತ್ತೆ. ಈ ರೀತಿ ವಂಶವೃಷ್ಟ ಬರೆದಾಗ ಮೇಲಿನವನು ಕೆಳಗಿನವನಿಗೆ ಕಾರಣ, ಆದರೆ ತುಂಬ ಮೇಲಿನವನು ಭಗವಂತ ಅಂತ ಹೇಳಿದ್ರಿಂದ ಇಲ್ಲಿ ಅವರವರಿಗೆ ಭೇದನೂ ಒಪ್ಪಿಕೊಂಡಾಯಿತು. ಇವತ್ತು ತಂದೆ ಮಗ, ಮೊಮ್ಮಗ, ಆದರೆ ಅವರೆಲ್ಲರಿಗೂ ಭೇದ ಉಂಟೇ ಉಂಟು, ಅವರೆಲ್ಲರಿಗೂ ಭೇದ ಉಂಟು, ಆದರೆ ಅವನಿಂದ ಇವನು ಹುಟ್ಟಿದ ಅಂತಕ್ಕಂಥ ಸಂಬಂಧ ಕೂಡ ಉಂಟು. ಈ ರೀತಿ ನೋಡಿದ ಕೊನೆಗೆ ಒಂದು ಕಡೆ ಉಳಿಬೇಕಲ್ಲ, ಏಕೋ ನಾರಾಯಣ ಆಸಿ ತಬ್ ಬ್ರಹ್ಮ ನಚ ಶಂಕರ. ಪೂರ್ತಿ ಮೂಲಕ್ಕೆ ಹೋದರೆ ಒಬ್ಬನೇ ಉಡಬೇಕು, ನಾರಾಯಣ ಒಬ್ಬನೇ ಎಲ್ಲದಕ್ಕೂ ಮೂಲ. ವಾಸುದೇವೋವ ಇದವಗ್ರ ಆಸಿ ಆಸೀದುದಾರ ಗುಣವಾರಿಧಿರ ಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರಗತಃ ಸ್ವರತೋಪಿ ಚಾಗ್ರೇ. ಈ ರೀತಿಯಲ್ಲಿ ಭಗವಂತನ ಮಹಿಮೆಯನ್ನು ಹೇಳುತ್ತಾ ಅವನು ಊರ್ಧ್ವ ಅಂತ ಕರೆದಿದ್ದಾರೆ. ಇನ್ನು ಮುಂದುವರಿಸಿ ಅದನ್ನು ಹೇಳುತ್ತಾರೆ. ಅಧಶ್ಚೋರ್ಧ್ವಂ ಪ್ರಸೃತಃ ತಸ್ಯ ಶಾಖಾಃ ಗುಣಪ್ರವೃದ್ಧಾಃ ವಿಷಯ ಪ್ರವಾಲಾಃ ಅಧಶ್ಚ ಮೂಲಾನಿ ಅನುಸಂತತಾನಿ. ಇದು ಅದರ ಮುಂದಿನ ವರ್ಣನೆ. ಕರ್ಮಾನುಬಂಧೀನಿ ಮನುಷ್ಯ ಲೋಕೆ, ಆ ಎರಡು ಸೇರಿ ಒಂದು ಶ್ಲೋಕ ಇದೆ. ಇದನ್ನು ತಿಳ್ಕೊಂಡಾಗ ವೇದವಿತ್ ಅಂತೇಳಿ, ಇದರ ಮುಂದೆ ಎರಡು ಶ್ಲೋಕ ಒಟ್ಟಿಗೆ ಸೇರಿದಾಗ ಎಸ್ತಂ ವೇದ ಸ ವೇದವಿತ್, ಅವನು ವೇದ ಬಲ್ಲವನಾಗ್ತಾನೆ. ಹೇಗೆ ಮುಂದುವರೆಸ್ತಾರೆ ನೋಡಬೇಕು. ಅಧಶ್ಚೋರ್ಧ್ವಂ ಪ್ರಸೃತಃ ತಸ್ಯ ಶಾಖಾಃ ತಸ್ಯ ಜಗದೃಷ್ಟಸ್ಯ ಶಾಖಾಃ ಅಧಶ್ಚ ಊರ್ಧ್ವಂ ಪ್ರಸೃತಃ. ಎಂಥ ವಿಚಿತ್ರವಾದ ಗಿಡ ಅಂದರೆ ಇದರ ಶಾಖೆಗಳೆಲ್ಲ ಮೇಲೆ ಕೆಳಗೂ ಹೋಗಿವೆ, ಮೇಲಕ್ಕೂ ಹಬ್ತಾ ಇವೆ, ಕೆಳಗೂ ಹಬ್ತಾ ಇವೆ. ಆಲದ ಬೇರು ಎಷ್ಟು ಆಳಕ್ಕೆ ಹೋಗುತ್ತೆ ಅಂದರೆ ಊದಕ್ಕೆ ಹೋಗ್ತಾನೆ ಇರುತ್ತೆ. ಆ ಥರ ಕೆಳಗಡೆ ಹಬ್ಬುತ್ತೆ, ಮೇಲಕ್ಕೂ ಹಬ್ಬುತ್ತೆ, ಮೇಲಕ್ಕೆ ದೊಡ್ಡದಾಗಿ ಬೆಳೆಯುತ್ತೆ, ಕೆಳಗೆ ಹಾಗೆ ಬೆಳೀತಾ ಹೋಗುತ್ತೆ. ಅದಕ್ಕೆ ಅಧಶ್ಚೋರ್ಧ್ವಂ ಪ್ರಸೃತಃ ತಸ್ಯ ಶಾಖಾಃ, ಶಾಖೆಗಳು ಅಂತ ಹೇಳಿದಾಗ ಈ ಬ್ರಹ್ಮಾದಿ ದೇವತೆಗಳಿಂದ ಕೂಡಿದ ಇಡೀ ಜಗತ್ತು. ಅದರಲ್ಲಿ ಜಡಗಳು ಇವೆ, ಚೇತನಗಳು ಇವೆ. ಅವು ಹೇಗಿವೆ? ಮೇಲೂ ಹಬ್ಬಿವೆ, ಕೆಳಗೂ ಹಬ್ಬಿವೆ. ಅದೇನಂತ ವಿವರಣೆ ಕೊಡ್ತಾರೆ ಆಮೇಲೆ. ಅಷ್ಟೇ ಮುಖ್ಯವಾಗಿ ಗುಣಪ್ರವೃದ್ಧಾಹ, ಗುಣ ಪ್ರವೃದ್ಧಾಹ, ಇದರ ಬೆಳವಣಿಗೆಗೆ ಏನು ಬೇಕು ಅಂದರೆ ಗುಣಗಳು ಬೇಕು. ಈ ಜಗದೃಷ್ಟದ ಬೆಳವಣಿಗೆಗೆ ಗುಣಗಳು ಬೇಕು. ಆ ಗುಣಗಳು ಯಾವುದು ಅನ್ನೋದನ್ನೇ ಹಿಂದಿನ ಅಧ್ಯಾಯದಲ್ಲಿ ಹೇಳಿತ್ತು. ಸತ್ವಗುಣ, ರಜೋಗುಣ, ತಮೋಗುಣ, ಅವ ಗುಣಗಳಿಂದ ಪ್ರವೃದ್ಧಾಹ, ವೃದ್ಧಾಹ ಬೆಳೆಯಲ್ಪಟ್ಟಿವೆ, ಪ್ರವೃದ್ಧಾಹ ಹೆಚ್ಚಾಗಿ ಬೆಳೆದಿವೆ. ವಯಸ್ಸಾದ ವೃದ್ಧರು ಅಂತ ಯಾಕೆ ಕರೀತಾರೆ ಗೊತ್ತೇನು? ಬೆಳೆದವರು ಅಂತ ಅರ್ಥ. ವೃದ್ಧರು ಅಂದರೆ ಬೆಳೆದವರು, ಪ್ರವೃದ್ಧರು ಅಂದರೆ ತುಂಬ ಹೆಚ್ಚಾಗಿ ಬೆಳೆದವರು ಅಂತ ಅರ್ಥ. ಸಾಮಾನ್ಯ ಮನುಷ್ಯ ಬೆಳೆದವರು ಅಂತ ಹೇಳಿದಾಗ ದೇಹ ಶಿಥಿಲವಾಗುತ್ತೆ, ಬೆಳೆದವರಲ್ಲ, ಬೀಳುವವರು ಅಂತಾಗುತ್ತೆ. ಆ್ಯಕ್ಚುಲಿ ಬೀಳುವವರು ಅಂತೇಳಿ, ಬಟ್ ಬೆಳೆದವರು ಅಂತ ಯಾತಕ್ಕೆ ಕರೀತಾರೆ ಅಂದರೆ ವಿವೇಕದಲ್ಲಿ ಬೆಳೆದವರು ಅಂತ ಅರ್ಥ, ಜ್ಞಾನದಲ್ಲಿ ಬೆಳೆದವರು ಅಂತ ಅರ್ಥ. ಅದಕ್ಕೆ ಹಿರಿಯರನ್ನು ಕೇಳಬೇಕು ಅಂತಾರಲ್ಲ, ಆ ಥರ ಅವರ ಅನುಭವ, ಅವರ ಅಧ್ಯಯನ ಮೊದಲಾದವುಗಳ ಮೂಲಕ ಅವರ ತಿಳುವಳಿಕೆ ಇರುತ್ತಾದ್ರಿಂದಾಗಿಯೇ ಬೆಳೆದವರು ಅಂತ ಕರೀಲಿಕ್ಕೆ. ಅದಕ್ಕೆ ಬರೀ ದೇಹ ತಗೊಂಡ್ರೆ ಬೆಳೆದವರು ಆಗಬೇಕಾಗಿಲ್ಲ. ಅಷ್ಟೇ ಅಲ್ಲ, ಅವರ ಅಂತ್ಯಕಾಲದ ಹತ್ತೇ ಹೋಗ್ತಾರೆ ಹೊರತು ಇನ್ನು ಬೇರೆ ಪ್ರಶ್ನೆ ಇಲ್ಲ. ಅದಕ್ಕೆ ವೃದ್ಧ ಅನ್ನೋ ಪದ ಹಾಕಿದೆ. ಗುಣ ಪ್ರವೃದ್ಧಾಹ, ಈ ಶಾಖೆಗಳ ಹೇಗಿವೆ ಅಂದರೆ ಗುಣಗಳಿಂದ ಬೆಳೆದಿವೆ. ನೋಡಿ, ಪರಮಾತ್ಮ ಮೂಲ, ಬ್ರಹ್ಮಾದಿಗಳು ಶಾಖೆಗಳು, ಅವರಲ್ಲೆಲ್ಲ ಬೆಳವಣಿಗೆಗೆ ಏನು ಬೇಕು? ಗುಣಗಳು ಬೇಕು. ಸತ್ವಗುಣ, ರಜೋಗುಣ, ತಮೋಗುಣ, ಈ ಗುಣಗಳಿಂದ ಬೆಳೆಯಲ್ಪಟ್ಟಿದ್ದಾರೆ. ಗುಣ ಪ್ರವೃದ್ಧಾಹ, ಅದಿಲ್ಲದೆ ಹೋದರೆ ಬೆಳವಣಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಿಲ್ಲದೆ ಹೋದರೆ ಬೆಳವಣಿಗೆ ಸಾಧ್ಯ ಇಲ್ಲ. ಆದ್ದರಿಂದಾಗಿಯೇ ಆ ಗುಣಗಳು ಬೇಕೇ ಬೇಕು. ಇದು ವಿಶೇಷವಾಗಿರತಕ್ಕಂತಹ ಜಗದೃಷ್ಟದ ವ್ಯಾಪ್ತಿಯನ್ನು ಹೇಳ್ತಕ್ಕಂಥ ಮಾತುಗಳು. ವಿಷಯ ಪ್ರವಾಲಾಹ, ಪ್ರವಾಲ ಅಂದರೆ ಚಿಗುರು ಅಂತ ಅರ್ಥ. ವಿಷಯ ಪ್ರವಾಲಾಹ, ಇಲ್ಲಿ ವಿಷಯಗಳೇನು ಉಂಟಲ್ಲ, ವಿಷಯಗಳು ಅಂದರೆ ಶಬ್ದ ರೂಪ ರಸ ಸ್ಪರ್ಶ ಗಂಧ ಇದನ್ನು ವಿಷಯಗಳು ಅಂತ ಕರೀತಾರೆ. ನಾವು ಕಣ್ಣಿಗೆ ಏನು ಕಾಣುತ್ತಲ್ಲ ಅದು ರೂಪ, ಕಿವಿಗೇನು ಕೇಳುತ್ತೆ ಅದು ಶಬ್ದ, ವಿಷಯ ಅಂದರೆ ಆಬ್ಜೆಕ್ಟ್ ಅಂತ ಅರ್ಥ. ಆಬ್ಜೆಕ್ಟ್ ಇದು ಇಂದ್ರಿಯಗಳು, ಅದಕ್ಕೆ ಯಾವ್ಯಾವ ವಿಷಯ ಕಾಣುತ್ತೋ ಅದಕ್ಕೆ ವಿಷಯಗಳು ಅಂತ ಹೆಸರು. ಅಂದರೆ ಕಣ್ಣಿಗೆ ವಿಷಯ ರೂಪ, ಕಿವಿಗೆ ಶಬ್ದ ರೂಪ, ಚರ್ಮಕ್ಕೆ ಸ್ಪರ್ಶ ರೂಪ, ಈ ತರಹ ರೂಪಗಳನ್ನು ಇಂದ್ರಿಯಗಳನ್ನು ರೂಪಗಳನ್ನು ಕರೆಯೋದ್ರಿಂದ ಅವಕ್ಕೆ ವಿಷಯಗಳು ಅಂತಲೂ ಹೆಸರು. ಹಿಂದೆ ಬಂದಿದೆ ಎರಡನೇ ಅಧ್ಯಾಯದಲ್ಲಿ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಂ ಸ್ಥಿತಿಶ್ಚಶ್ವ ಭಾರತ ಏಹಿ ಸಂಸ್ಪರ್ಶಯಾ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನತೇಷು ರಮತೇ ಬುಧಃ. ಇದರಲ್ಲೆಲ್ಲ ವಿಷಯಗಳ ಬಗ್ಗೆ ಏನು ವಿಷಯ ಹೇಳಿದ್ದಾರೆ ಈಗಾಗಲೇ. ವಿಷಯ ಸಂಸರ್ಗ ಅಂದರೆ ಆಯಾ ವಸ್ತುಗಳ ಕಾಂಟ್ಯಾಕ್ಟ್ ಅಂತ ಅರ್ಥ. ವಿಷಯ ಪ್ರವಾಲಾಹ, ವಿಷಯಗಳೆಲ್ಲ ಇದಕ್ಕೆ ಚಿಗುರುಗಳಿದ್ದ ಹಾಗೆ, ಚಿಗುರುಗಳಿಂದ ಮುಂದೆ ಹೇಗೆ ದೊಡ್ಡ ಫಲಗಳು ಬರಲಿಕ್ಕೆ ಕಾರಣವಾಗುತ್ತೋ, ವಿಷಯ ಸುಖಗಳೇನಿವೆ ಈ ವೃಕ್ಷಕ್ಕೆ ಚಿಗುರುಗಳಿದ್ದ ಹಾಗೆ. ಅರೆ ವಿಷಯ ಸುಖ ಬಂತೋ, ಆ ಚಿಗುರು ಹೇಗೆ ದೊಡ್ಡ ಎಲೆಗಳಾಗಿ ಮುಂದೆ ಕಾಯಿ ಬಿಟ್ಟು ಹಣ್ಣಾಗುತ್ತೋ, ಆ ರೀತಿ ಇವನನ್ನು ಹಣ್ಣು ಹಣ್ಣು ಮಾಡಿಬಿಡುತ್ತೆ ಅಂತ ಕೂಡ ಅರ್ಥ. ಹಣ್ಣಾಗಿದ್ದಾರೆ ಅಂತಾರಲ್ಲ, ತುಂಬ ಆಸೆಗಳನ್ನು ಹೊಂದಿ ಹೊಂದಿ ಕೊನೆಗೆ ಹಣ್ಣಾಗಿ ಬಿಡ್ತಾನೆ. ಪಕ್ವವಾಗೋದು ಅಂದರೆ ಆ ಅರ್ಥದೊಳಗೆ ಹಣ್ಣಾಗೋದು ಅಲ್ಲಿ ಉಪಯೋಗ. ಹಣ್ಣಾಂದ್ರೆ ಏನಾಗುತ್ತಲ್ಲಿ ಬೀಳುತ್ತೆ ಮನುಷ್ಯ, ಹಣ್ಣಾಗಿ ಏನಾಡುತ್ತಾನೆ ಹೋಗಿಬಿಡ್ತಾನೆ ಅಷ್ಟೇ. ಹಣ್ಣಾಗೋದು ಇನ್ನೊಬ್ಬರ ಭಕ್ಷಣಕ್ಕೆ ಉಪಯೋಗಕ್ಕೆ ಹೊರತು ಪ್ರಯೋಜನ ಇಲ್ಲ. ಅದಕ್ಕೆ ವಿಷಯ ಪ್ರವಾಲಾಹ ಅಸಸ್ಯ ಮೂಲಾನಿ ಅನುಸಂತತಾನಿ. ಇಲ್ಲಿ ಮೂಲ ಅಂದರೆ ವಿಷ್ಣು, ಮೂಲಾನಿ ಅಂತ ಬಂತಲ್ಲ ಬಹುವಚನ ಬಂತಲ್ಲ ಅಂದರೆ ಬಹಳ ಸುಲಭ. ಮೂಲ ಅಂದರೆ ವಿಷ್ಣು, ಮೂಲಾನಿ ವಿಷ್ಣುಗಳು ಅಂದರೆ ವಿಷ್ಣು ರೂಪಗಳು ಅಂತ ಅರ್ಥ. ಮತ್ಸ್ಯಕೂರ್ಮಾದಿ ರೂಪಗಳನ್ನು ಮೂಲಾನಿ ಅಂತ ಕರೆದು, ಅಲ್ಲಿ ಮೂಲ ಇಲ್ಲಿ ಮೂಲಾನಿ, ಏಕವಚನ ಇಲ್ಲಿ ಬಹುವಚನ. ಮೂಲ ರೂಪದಿಂದ ಏಕೋ ನಾರಾಯಣ ಆಸೀತ್, ಅವತಾರ ರೂಪ